ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಬಾನುಲಿ ಕಾರ್ಯಕ್ರಮ. ನಮಸ್ಕಾರ ಪ್ರೀತಿಯ ಕೇಳುಗರೆ, ನಾನು ನಿಮ್ಮ ಆಕಾಂಕ್ಷಾ ಪಾಲ್. ನಮ್ಮ ನಿಲಯದ ಕನ್ನಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಮುಂದಿನ 30 ನಿಮಿಷಗಳಲ್ಲಿ ಸುಮಧುರ ಹಾಡುಗಳು ಹಾಗೂ ದೇವರ ವಾಕ್ಯವನ್ನು ಕೇಳೋಣ. ಈ ಕಾರ್ಯಕ್ರಮವು ನಿಮಗೆ ಸಂತೋಷ ತರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಮಧುರ ಗೀತೆಯನ್ನು ಆಲಿಸೋಣ.
ಯೆಹೋವನು ಹಸುರಾದ ಗಾವನನ್ನು ತಂಗಿಸುವನು, ಕೈ ಹಿಡಿದು ಪ್ರೀತಿಯಿಂದ ನಡೆಸುವನು. ಅಳೆದೋದ ಗುರಿಯು ನೀನಾಗಿರಲು, ಅರಸುತ್ತ ಬಂದ ದೇವ ಕುಮಾರ. ಕಳೆದೋದ ಗುರಿಯು ನೀನಾಗಿರಲು, ಅರಸುತ್ತ ಬಂದ ದೇವ ಕುಮಾರ. ಬೆತ್ಲೆಹೇಮ್ ಛತ್ರದಿ ಹುಟ್ಟಿದನಂದು ಚಿಂದಿಯ ಬಟ್ಟೆ ಧರಿಸಿ, ಬೆತ್ಲೆಹೇಮ್ ಛತ್ರದಿ ಹುಟ್ಟಿದನಂದು ಚಿಂದಿಯ ಬಟ್ಟೆ ಧರಿಸಿ ತೋರಿದ ನನ್ನಲ್ಲಿ
ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684773 ಹಾಗೂ 8390605299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA ಮಿಷನ್ ಕಾಂಪೌಂಡ್, ಸ್ಯಾಲಸ್ಬರಿ ಪಾರ್ಕ್, ಮಾರ್ಕೆಟ್ ಯಾರ್ಡ್ ಪೋಸ್ಟ್, ಪುಣೆ 411037, ಮಹಾರಾಷ್ಟ್ರ.
ನಮ್ಮ ಆಯ್ಕೆಗಳು ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತವೆ. ನಮಸ್ಕಾರ ಆತ್ಮೀಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ಅನುದಿನದ ಮನ್ನಾ ಬಾನುಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಿಮ್ಮ ಬಾನುಲಿ ಬೋಧಕನಾದ ಸುರೇಂದ್ರನು ಮಾಡುವ ನಮಸ್ಕಾರಗಳು. ಈ ಬಾನುಲಿ ಕಾರ್ಯಕ್ರಮವು ತಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂಬುದಾಗಿ ನಾವು ನಂಬುತ್ತೇವೆ ಮತ್ತು ನಿಮಗಾಗಿ ನಿತ್ಯವೂ ಪ್ರಾರ್ಥಿಸುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಸಲಹೆ, ಪ್ರಾರ್ಥನಾ ವಿಜ್ಞಾಪನೆಗಳು ಇರುವುದಾದರೆ ನೀವು ನಮಗೆ ಪತ್ರಗಳ ಮೂಲಕವಾಗಿ ಅಥವಾ ದೂರವಾಣಿ ಮೂಲಕವಾಗಿ ಸಂಧಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆಯು 9060684773. ನಮ್ಮ ಇಮೇಲ್ ಅಡ್ರೆಸ್ surendrajohn456@gmail.com. ಈ ರೇಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮೊಬೈಲ್ನಲ್ಲಿ ಸಹ ಕೇಳಬಹುದು. ನಿಮ್ಮಲ್ಲಿ ಐಫೋನ್ ಮತ್ತು ಆಂಡ್ರಾಯ್ಡ್ ಮೊಬೈಲ್ ಇರುವುದಾದರೆ ಪ್ಲೇಸ್ಟೋರ್ಗೆ ಹೋಗಿ AWR 360 ಎಂಬ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಈ ಕನ್ನಡ ಕಾರ್ಯಕ್ರಮವನ್ನು ಕೇಳಬಹುದು. ಆತ್ಮೀಯ ಕೇಳುಗರೆ, ಈ ದಿನದ ಸಂದೇಶದ ಶಿರೋನಾಮೆಯು ನಮ್ಮ ಆಯ್ಕೆಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ಎಂಬ ವಿಚಾರವನ್ನು ಕುರಿತು ಧ್ಯಾನ ಮಾಡಿಕೊಳ್ಳೋಣ. ದೇವರು ಆದಾಮ ಮತ್ತು ಅವಳನ್ನು ಏದೆನ್ ತೋಟಕ್ಕೆ ಕಳಿಸಿದಾಗ ಅವರಿಗೆ ಧಾರಾಳವಾಗಿ ಸ್ವಾತಂತ್ರ್ಯವನ್ನು ಕೊಟ್ಟರು. ಅದು ನಿಜವೇ ಸರಿ, ಅದರ ಜೊತೆಗೆ ಒಂದು ನಿರ್ಬಂಧವನ್ನು ವಿಧಿಸಿದರು. ಅವರು ಒಂದು ಮರದ ಹಣ್ಣನ್ನು ತಿನ್ನಕೂಡದೆಂದು ನಿರ್ಬಂಧಿಸಿದರು. ಅದಕ್ಕೆ ಒಂದು ಕಾರಣವಿತ್ತು. ಆಯ್ಕೆಯನ್ನು ಮಾಡದೆ ಯಾರೇ ಆಗಲಿ ದೇವರ ಮಗನಾಗಲು ಸಾಧ್ಯವಿಲ್ಲ. ಯಾರು ವೈಯಕ್ತಿಕ ಆಯ್ಕೆಯನ್ನು ಮಾಡದೆ ಪರಿಶುದ್ಧರಾಗರು. ಆದುದರಿಂದ ದೇವರು ಅದಾಮನನ್ನು ಆ ತೋಟದೊಳಕ್ಕೆ ಕಳಿಸಿದಾಗ ಅವನಿಗೆ ಆಯ್ಕೆ ಮಾಡುವ ಅವಕಾಶವನ್ನು ಕೊಟ್ಟಿರದಿದ್ದರೆ ಅದಾಮನು ದೇವರು ಬಯಸಿದಂತಹ ಮಗನಾಗುವ ಅಸಾಧ್ಯವಾಗಿತ್ತು. ನಾವು ಮಾಡುವ ಆಯ್ಕೆಗಳು ನಮ್ಮ ಈ ಲೋಕದ ಜೀವನಕ್ಕೆ ಮತ್ತು ಅದಕ್ಕೂ ಹೆಚ್ಚಾಗಿ ಮುಂದಿನ ನಿತ್ಯತ್ವಕ್ಕೆ ಎಷ್ಟು ಮುಖ್ಯ ಅನ್ನುವುದರ ಅರಿವು ನಮಗಿಲ್ಲ. ಆಯ್ಕೆ ಮಾಡುವ ಸಾಮರ್ಥ್ಯವು ದೇವರು ನಮಗೆ ನೀಡುವ ಅತಿ ಶ್ರೇಷ್ಠ ವರಗಳಲ್ಲೊಂದು, ಮತ್ತು ತಾನು ನೀಡಿರುವ ಆ ಸಾಮರ್ಥ್ಯವನ್ನು ಅವರು ಎಂದಿಗೂ ಯಾರಿಂದಲೂ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ. ನೀನು ದೇವರ ಒಬ್ಬ ಮಗನಾಗುವುದನ್ನು ಆರಿಸಿಕೊಳ್ಳಬಹುದು ಅಥವಾ ನಿನ್ನ ಸ್ವಾರ್ಥಕ್ಕಾಗಿ ಜೀವಿಸಲು ನಿರ್ಣಯಿಸಬಹುದು. ಆದರೆ ನೀನು ಏನನ್ನು ಆರಿಸಿಕೊಂಡರೂ ನಿನ್ನ ಜೀವಿತದ ಕೊನೆಯಲ್ಲಿ ನಿನ್ನ ಆಯ್ಕೆಯ ಪ್ರತಿಫಲವು ನಿನಗೆ ದೊರಕುವುದು. ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಮನುಷ್ಯನು ಒಂದು ಸಾರಿ ಸಾಯಬೇಕು, ನಂತರ ನ್ಯಾಯತೀರ್ಪು ಎಂಬುದಾಗಿ ಸತ್ಯವೇದವು ಸಹ ನಮಗೆ ತಿಳಿಸುತ್ತದೆ. ಆದರೆ ದೇವರು ಆ ಕೊನೆಯ ದಿನದಲ್ಲಿ ಮನುಷ್ಯರನ್ನು ಗುತ್ತು ಗುರಿ ಇಲ್ಲದೆ ತೀರ್ಪು ಮಾಡುವುದಿಲ್ಲ. ಅವರ ನ್ಯಾಯ ತೀರ್ಪುಗಳು ಪ್ರತಿಯೊಬ್ಬ ಮನುಷ್ಯನು ಮಾಡಿರುವ ಆಯ್ಕೆಯನ್ನು ಆಧರಿಸಿರುತ್ತವೆ. ಈ ನಿಯಮ ವಿವಾಹಕ್ಕೂ ಅನ್ವಯಿಸುತ್ತದೆ. ನಿನ್ನ ವಿವಾಹ ಸಂತೋಷದಿಂದ ತುಂಬಿರಬೇಕೋ ಅಥವಾ ದುಃಖಭರಿತವಾಗಿ ಇರಬೇಕೋ ಎನ್ನುವ ಆಯ್ಕೆ ನಿನ್ನ ಕೈಯಲ್ಲಿದೆ. ಆ ಆಯ್ಕೆ ನಿನ್ನದು, ದೇವರದ್ದಲ್ಲ. ಆದಾಮನಿಗೆ ತನ್ನ ಜೀವನವನ್ನು ಸೈತಾನಿಗೆ ಒಳಪಡಿಸುವುದೋ ಅಥವಾ ದೇವರಿಗೋ ಎಂಬ ಆಯ್ಕೆಯ ಅವಶ್ಯಕತೆ ಇತ್ತು. ಈ ನಿಯಮ ವಿವಾಹಕ್ಕೂ ಅನ್ವಯಿಸುತ್ತದೆ. ನಿನ್ನ ವಿವಾಹ ಸಂತೋಷದಿಂದ ತುಂಬಿರಬೇಕು ಅಥವಾ ದುಃಖಭರಿತವಾಗಿರಬೇಕು. ಪ್ರಿಯರೇ, ಏದೆನ್ ವನದಲ್ಲಿ ಎರಡು ಮರಗಳಿದ್ದವು ಮತ್ತು ಅವು ಎರಡು ಜೀವನ ವಿಧಾನಗಳ ಪ್ರತಿಕಾರವಾಗಿದ್ದವು. ಜೀವದಾಯಕ ವೃಕ್ಷವು ದೇವರು ಕೇಂದ್ರವಾಗಿರುವ ಜೀವನದ ಸಂಕೇತವಾಗಿತ್ತು. ಅಲ್ಲಿ ದೇವರು ಒಬ್ಬ ವ್ಯಕ್ತಿಯು ಮಾಡುವ ಪ್ರತಿಯೊಂದು ನಿರ್ಧಾರದ ಕೇಂದ್ರವಾಗಿರುತ್ತಾರೆ. ಇದಕ್ಕೆ ಪ್ರತಿಯಾಗಿ ಒಳ್ಳೆಯದು ಮತ್ತು ಕೆಟ್ಟದರ ಅರುಹನ್ನ ಹುಟ್ಟಿಸುವ ವೃಕ್ಷವು ಮನುಷ್ಯನು ದೇವರೊಂದಿಗೆ ಸಮಾಲೋಚನೆ ಮಾಡದೆ ಸ್ವಾರ್ಥವನ್ನು ಕೇಂದ್ರವಾಗಿರಿಸಿ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಎಂದು ತಾನೇ ನಿರ್ಧರಿಸುತ್ತಾ ಜೀವಿಸುವುದರ ಚಿತ್ರಣವಾಗಿತ್ತು. ದೇವರು ಆದಾಮ ಮತ್ತು ಅವರನ್ನು ಆ ತೋಟಕ್ಕೆ ಕಳುಹಿಸಿದರು ಮತ್ತು ಅವರಿಗೆ ಈ ಎರಡು ಜೀವನ ವಿಧಾನಗಳಲ್ಲಿ ನಿಮಗೆ ಯಾವುದು ಬೇಕು ಅದನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎಂದು ಹೇಳಿದಂತೆಂತಿದೆ. ಮುಂದೆ ಆದಾಮನು ಯಾವುದನ್ನು ಆರಿಸಿದನು ಎನ್ನುವುದು ನಮಗೆಲ್ಲರಿಗೂ ತಿಳಿದಿದೆ. ಆತನು ತನ್ನಲ್ಲೇ ಕೇಂದ್ರೀಕರಿಸಿಕೊಟ್ಟ ಬಾಳನ್ನು ಜೀವಿಸುವ ಆಯ್ಕೆಯನ್ನು ಮಾಡಿದನು. ನಮ್ಮ ಸುತ್ತಲಿನ ಪ್ರಪಂಚದಲ್ಲಿ ನಾವು ನೋಡುವ ಎಲ್ಲ ವಿಪತ್ತು, ದುಃಖ, ಕೊಲೆಗಳು ಮತ್ತು ಇತರ ಎಲ್ಲ ವಿಧವಾದ ದುಷ್ಟ ಸಂಗತಿಗಳಿಗೆ ಕಾರಣ ಮನುಷ್ಯನು. ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದ್ದು ಎಂಬ ನಿರ್ಧಾರವನ್ನು ಸ್ವತಃ ತಾನೇ ಮಾಡಿರುವುದು. ಅವನಿಗೆ ದೇವರ ಸಲಹೆ ಬೇಡವಾಗಿದೆ ಮತ್ತು ಪ್ರತಿಯೊಂದು ಅಸಂತುಷ್ಟ ವಿವಾಹದ ಕಾರಣ ಕ್ರೈಸ್ತರಲ್ಲೂ ಸಹ ಇದೇ ಆಗಿದೆ. ಲೆಕ್ಕವಿಲ್ಲದಷ್ಟು ಮಂದಿ ಕ್ರೈಸ್ತರು ಸ್ವಾರ್ಥವನ್ನೇ ತಮ್ಮ ಜೀವನದ ಕೇಂದ್ರವನ್ನಾಗಿ ಇರಿಸಿಕೊಂಡು ಜೀವಿಸುವರು ಮತ್ತು ಅವರು ತಾವು ಬಿತ್ತುವುದನ್ನೇ ಕೊಯ್ಯುವರು. ದೇವರು ಆದಾಮನನ್ನು ಸೃಷ್ಟಿಸಿದಾಗ ಅವರ ಅಪೇಕ್ಷೆ ಅವನು ಭೂಮಿಯ ಮೇಲೆ ಆಳ್ವಿಕೆ ಮಾಡಬೇಕೆಂದು ಆಗಿತ್ತು. ಆದಾಮನು ರಾಜನಾಗಿರಲು ಸೃಷ್ಟಿಸಲ್ಪಟ್ಟವನೇ ಹೊರತು ಗುಲಾಮನಾಗಿರಲು ಅಲ್ಲ. ಹಾಗೆ ಅವಳು ಆದಾಮನ ಬಳಿಯಲ್ಲಿ ರಾಣಿಯಾಗಿ ಇರಬೇಕೆಂದು ದೇವರ ಅಪೇಕ್ಷೆಯಾಗಿತ್ತು. ಆದರೆ ಇಂದಿನ ದಿನಗಳಲ್ಲಿ ನಾವು ಏನನ್ನು ಕಾಣ್ತೇವೆ? ಎಲ್ಲೆಡೆಯೂ ಸ್ತ್ರೀ ಪುರುಷರು ಗುಲಾಮರಾಗಿದ್ದಾರೆ. ತಮ್ಮ ಭಾವೋದ್ರೇಕಗಳಿಗೆ ಮತ್ತು ಭ್ರಷ್ಟಪಡಿಸುವ ಈ ಲೋಕದ ಸಂಗತಿಗಳಿಗೆ ಗುಲಾಮರಾಗಿದ್ದಾರೆ. ದೇವರು ಈ ಲೋಕವನ್ನು ಉಂಟು ಮಾಡಿದಾಗ ಎಲ್ಲವನ್ನು ಸುಂದರವಾಗಿ ಸೃಷ್ಟಿಸಿದರು. ನಿಷೇಧಿಸಲ್ಪಟ್ಟ ಮರವು.
ನಮಸ್ಕಾರ ಆತ್ಮೀಯ ಕೇಳುಗರೆ, ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ
ಅವರು ಒಂದು
ನಮ್ಮ ಮಧ್ಯದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಸ್ಟರ್ ದೇವರನ್ನ ಮಾಡುವವರು ಇರತಕ್ಕಂಥ ಬಹಳ ಸಂತೋಷ.
ದೇವರು ಸೃಷ್ಟಿಸಿ
ಒಂದು ಅಂದವಾದ ಸಂಗತಿ ದಿನದಲ್ಲಿ ಅವರು ನಮಗೆ ದೈವಿಕ ಸಂದೇಶವನ್ನು ಹಂಚುವಂತರಾಗಿದ್ದಾರೆ. ನಮ್ಮ ಅಡ್ವೆಂಟಿಸ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮದ ಕೇಳುಗರ ಮೂಲಕವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಈ ದಿನದ ಸಂದೇಶವರ ಹಂಚಲು ಅವರಿಗೆ ನಾವು ಸ್ವಾಗತವನ್ನು ಬಯಸುವಂತರಾಗಿದ್ದೇವೆ. ಪ್ರಸನ್ನ ಕುಮಾರ್ ಅವರೇ,
ಸೃಷ್ಟಿಸಿದ ವಸ್ತುಗಳು ಅನೇಕ ಕುಟುಂಬಗಳಲ್ಲಿ ಆಗುವ ಜಗಳಗಳು ಕೇವಲ ಇಹಲೋಕದ ಸಂಗತಿಗಳ ಕುರಿತಾಗಿ ಇರುತ್ತವೆ. ಇಂತಹ ಜಗಳಗಳು ಉಂಟಾಗಲು ಕಾರಣ ಪ್ರತಿ ಪತ್ನಿಯರು ಸ್ವತಃ ದೇವರನ್ನು ಆರಿಸಿಕೊಳ್ಳುವ ಬದಲು ಸೃಷ್ಟಿಸಲಾದ ವಸ್ತುಗಳನ್ನು ಆರಿಸಿಕೊಳ್ಳುತ್ತಾರೆ. ಮತ್ತು ಅವರು ತಮ್ಮ ಆಯ್ಕೆಯ ಪರಿಣಾಮವನ್ನು ಅನುಭವಿಸ್ತಾರೆ. ಅವರು ಶರೀರಕ್ಕೆ ಬಿತ್ತಾರೆ ಮತ್ತು ಅದರ ಫಲವಾಗಿ ಭ್ರಷ್ಟಾಚಾರವನ್ನು ಅನುಭವಿಸ್ತಾರೆ. ಮನುಷ್ಯನು ತನ್ನ ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಸಿದ ವಸ್ತುಗಳನ್ನು ಆರಿಸಿದರೆ ಅವನೊಬ್ಬ ಗುಲಾಮನಾಗುತ್ತಾನೆ. ಯೇಸು ನಮ್ಮನ್ನು ಈ ಗುಲಾಮತನದಿಂದ ಬಿಡಿಸಲು ಬಂದರು. ಮನುಷ್ಯನು ಇಂದು ಹಣದ ಶಕ್ತಿಗೆ, ನ್ಯಾಯಬದ್ಧವಲ್ಲದ ಲೈಂಗಿಕ ಸಂತೋಷಕ್ಕೆ, ಇತರ ಅಭಿಪ್ರಾಯಕ್ಕೆ ಮತ್ತು ಇನ್ನೂ ಅನೇಕ ವಿಷಯಗಳಿಗೆ ಗುಲಾಮನಾಗಿದ್ದಾನೆ. ಅವನು ಸ್ವತಂತ್ರನಲ್ಲ. ದೇವರು ಅವನನ್ನು ಗಗನ ಮಂಡಲದಲ್ಲಿ ಹಾರಾಡುವ ಹದ್ದಿನಂತೆ ಇರಲು ಸೃಷ್ಟಿಸಿದರು. ಆದರೆ ನಾವು ಎಲ್ಲೆಡೆಯಲ್ಲಿ ಮನುಷ್ಯನು ಸರಪಳಿಗಳಿಂದ ಬಂಧಿಸಲ್ಪಟ್ಟು ತನ್ನ ಕೋಪವನ್ನು ಜಯಿಸಲಾರದೆ, ತನ್ನ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲಾರದೆ, ತನ್ನ ಕಾಮಾಸಕ್ತಿಕ ಕಣ್ಣುಗಳನ್ನು ಹತೋಟಿಯಲ್ಲಿ ಇರಿಸಿಕೊಳ್ಳಲಾರದೆ ಇರುವುದನ್ನು ಕಾಣ್ತೇವೆ. ಯೇಸು ನಮ್ಮ ಪಾಪಗಳಿಗಾಗಿ ಸಾಯಲು ಮಾತ್ರ ಬರಲಿಲ್ಲ, ನಮ್ಮನ್ನು ಈ ಗುಲಾಮತನದಿಂದ ಬಿಡಿಸಲಿಕ್ಕಾಗಿಯೂ ಬಂದನು. ದೇವರು ಬೆಳಕಾಗಿದ್ದಾರೆ ಮತ್ತು ದೇವರು ಪ್ರೀತಿಯಾಗಿದ್ದಾರೆ ಎಂದು ಸತ್ಯವೇದ ಹೇಳುತ್ತದೆ. ದೇವರ ಪ್ರೀತಿಯೇ ಅವರ ಬೆಳಕು. ಕತ್ತಲೆಯ ಕೋಣೆಯಲ್ಲಿ ಬೆಳಕಿನ ಶಕ್ತಿ ಕತ್ತಲನ್ನು ಹೊರಗಟ್ಟುವುದು. ದೇವರ ಶಕ್ತಿಯು ಹಾಗೇ ಇರುವುದು. ದೇವರ ಬಲವನ್ನು, ಅವರ ಪ್ರೀತಿಯನ್ನು ಅನುಭವಿಸದಿರುವ ಜೀವಿತದಲ್ಲಿ ಬರೀ ಕತ್ತಲು ಆವರಿಸಿರುತ್ತದೆ. ಈ ಭೂಮಿಯ ಮೇಲಿನ ನಮ್ಮ ಇಡೀ ಜೀವಿತವು ಪ್ರೀತಿಯ ನಿಯಮದ ಮೂಲಕ ಎಲ್ಲವೂ ಹಾಳಲ್ಪಡುವ ನಿತ್ಯತ್ವದ ರಾಜ್ಯಕ್ಕೆ ನಮ್ಮನ್ನು ಸಿದ್ಧಗೊಳಿಸುವ ಒಂದು ಪರೀಕ್ಷೆ ಮತ್ತು ಅರ್ಹತಾ ಮಾಪನದ ಅವಧಿಯಂತಿದೆ. ಹೀಗಾಗಿ ಈ ದೇವರು ನಮ್ಮನ್ನು ಕರೆದೊಯ್ಯುವ ಪ್ರತಿಯೊಂದು ಸಂದರ್ಭ ಮತ್ತು ಸನ್ನಿವೇಶವು ಒಂದು ವಿಷಯದಲ್ಲಿ ನಮ್ಮನ್ನು ಪರೀಕ್ಷಿಸಲಿಕ್ಕಾಗಿ ನಾವು ಪ್ರೀತಿಯ ನಿಯಮಕ್ಕೆ ಅನುಸಾರವಾಗಿ ಜೀವಿಸುತ್ತೇವೋ ಇಲ್ಲವೋ ಎಂಬುದಾಗಿ ಆತನಿಂದ ಸಂಕಲ್ಪಿಸಲ್ಪಟ್ಟಿದೆ. ಮತ್ತು ಆ ಕಾರಣಕ್ಕಾಗಿ ದೇವರು ನಮ್ಮನ್ನು ನಮ್ಮ ಬದುಕಿನಲ್ಲಿ ಅನೇಕ ಶೋಧನೆಗಳನ್ನು ಮತ್ತು ಕಷ್ಟಗಳನ್ನು ಅನುಮತಿಸುತ್ತಾರೆ. ಸರ್ವಶಕ್ತನಾದ ದೇವರು ನಮ್ಮ ಈ ಭೂಲೋಕದ ಜೀವಿತದಲ್ಲಿ ಯಾವ ಕಷ್ಟಗಳು ಇಲ್ಲದಂತೆ ಮಾಡಬಹುದಾಗಿತ್ತು. ಆದರೆ ದೇವರು ತನ್ನ ಉನ್ನತ ಜ್ಞಾನದಿಂದ ನಾವು ಶೋಧನೆಯ ಮೂಲಕವಾಗಿ ಪ್ರೀತಿಸುವುದನ್ನು ಕಲಿಯಬೇಕೆಂದು ಯೋಜಿಸಿದ್ದಾರೆ. ಒಂದು ವೇಳೆ ನಾವು ನಮ್ಮ ಸ್ವಾರ್ಥವನ್ನು ಜಯಿಸಿ ಪ್ರೀತಿಯೊಂದೇ ನಮ್ಮ ಬಾಳಿಗೆ ಮಾರ್ಗದರ್ಶಿ ಎಂದು ನಿಶ್ಚಯಿಸಿದರೆ ದೇವರು ಬರಲಿರುವ ತನ್ನ ರಾಜ್ಯದಲ್ಲಿ ಆಳುವವರಾಗಿ ನಮ್ಮನ್ನು ಸಿದ್ಧಪಡಿಸಲು ನ್ಯಾಯವಾಗುವುದು. ಇದರ ಬಗ್ಗೆ ನಾವು ಈಗ ಯೋಚಿಸಬೇಕು. ಇಲ್ಲವಾದರೆ ದೇವರು ನಮಗೆ ಈ ಲೋಕದಲ್ಲಿ ಒದಗಿಸಿದ ಸಂದರ್ಭಗಳ ಲಾಭವನ್ನು ನಾವು ಪಡೆಯಲಿಲ್ಲವೆಂದು, ಕಲಿಯಬೇಕಾದನ್ನು ಕಲಿಯಲಿಲ್ಲವೆಂದು ನಿತ್ಯತ್ವದಲ್ಲಿ ನಾವು ನೆನೆಸಿಕೊಳ್ಳಬೇಕು. ಸತ್ಯವೇದದಲ್ಲಿ ಇರ್ತದೆ ಪ್ರಕಟಣೆ 5:3 ನಾವು ಓದುವುದೇನೆಂದರೆ, ಅವರು ದೇವರ ಸೇವಕನಾದ ಮೋಶೆಯ ಹಾಡನ್ನು ಮತ್ತು ಕುರಿಮರಿಯಾದತನ ಹಾಡನ್ನು ಹಾಡುತ್ತಾ ಸರ್ವಶಕ್ತನಾಗಿರುವ ದೇವರಾದ ಕರ್ತನೇ, ನಿನ್ನ ಕ್ರಿಯೆಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಪರಿಶುದ್ಧರ ಒಂದು ಹರಸನೇ, ನಿನ್ನ ಮಾರ್ಗಗಳು ನ್ಯಾಯವು ಸತ್ಯವೂ ಆಗಿವೆ. ಓ ಕರ್ತನೇ, ನಿನಗೆ ಭಯಪಡದವರು, ನಿನ್ನ ನಾಮವನ್ನು ಮಹಿಮೆಪಡಿಸಿದವರು ಯಾರಿದ್ದಾರೆ? ಯಾಕೆಂದರೆ ನಿನ್ನೊಬ್ಬನೇ ಪರಿಶುದ್ಧನು. ನಿನ್ನ ತೀರ್ಪುಗಳು ಪ್ರಕಟವಾದ್ದರಿಂದ ಎಲ್ಲ ಜನಾಂಗಗಳು ಬಂದು ನಿನ್ನ ಸನ್ನಿಧಾನದಲ್ಲಿ ಆರಾಧಿಸುವರು ಎಂದು ಹೇಳಿದರು. ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯು 2 ಹಾಡುಗಳ ಬಗ್ಗೆ ಹೇಳಲ್ಪಟ್ಟಿದೆ. ಒಂದು ವಿಮೋಚನಾ ಕಾಂಡ 15:1-18, ಇಸ್ರಾಯೇಲರು ಕೆಂಪು ಸಮುದ್ರವನ್ನು ದಾಟಿ ಆದ ಮೇಲೆ ಫರೋಹ ಮತ್ತು ಅವನ ಸೈನ್ಯವು ಅದರಲ್ಲಿ ಮುಳುಗಿದಾಗ ಮೋಶೆಯು ಆಗ ಹಾಡಿದ್ದೇನೆಂದರೆ, ನಾನು ಕರ್ತನಿಗೆ ಈ ಹಾಡನ್ನು ಹಾಡುತ್ತೇನೆ, ಆತನು ಜಯಶಾಲಿಯಾದನು, ಕುದುರೆಯನ್ನು ಸವಾರನ್ನು ಸಮುದ್ರದಲ್ಲಿ ದೊಬ್ಬಿಬಿಟ್ಟಿದ್ದಾನೆ ಎಂಬುದಾಗಿ. ಪ್ರಕಟಣೆ 6, ಕ್ರಿಸ್ತ ವಿರೋಧಿಯು ಬಿಳಿ ಕುದುರೆಯ ಮೇಲಿರುವನೆಂಬುದಾಗಿ ಚಿತ್ರಿಸಲ್ಪಟ್ಟಿದ್ದಾರೆ. ಜಯಶಾಲಿಯಾದವರು ಇಲ್ಲಿ ಕುದುರೆ ಮತ್ತು ಕುದುರೆ ಸವಾರನನ್ನು ದೊಬ್ಬಿದ್ದಕ್ಕಾಗಿ ದೇವರನ್ನು ಸ್ತುತಿಸುವುದನ್ನು ನಾವು ಕಾಣ್ತೇವೆ. ಅರ್ಮಗೌಡನ ಅಂತಿಮ ಯುದ್ಧದಲ್ಲಿ ಕ್ರಿಸ್ತ ವಿರೋಧಿ ಮತ್ತು ಅವನ ಸೈನ್ಯವು ಇಸ್ರಾಯೇಲ್ಗೆ ಬಂದು ಅವರ ಮೇಲೆ ದಾಳಿ ಮಾಡುವುದು. ಆ ಸಮಯದಲ್ಲಿ ತನ್ನ ಸಂತರೊಡನೆ ಭಕ್ತರೊಡನೆ ಯೇಸು ಕ್ರಿಸ್ತನು ಇಳಿದು ಬರುವನು. ಅವನ ಪಾದಗಳು ಓಲಿ ಬೆಟ್ಟದ ಮೇಲೆ ನಿಲ್ಲುವವು. ಮತ್ತು ಅವನು ಕ್ರೈಸ್ತ ವಿರೋಧಿಯ ಸೈನ್ಯವನ್ನು ನಾಶಪಡಿಸುವನು. ಸ್ವತಃ ಹೋರಾಡದೆ ದೇವಜನರ ಅದೆಲ್ಲವನ್ನು ನೋಡುವರು ಮತ್ತು ಆ ಜಯದಲ್ಲಿ ಪಾಲುಗಾರರಾಗುವರು. ಇದೇ ರೀತಿ ಇಂದು ನಾವು ನಮ್ಮ ಜಯವನ್ನು ಜಯಿಸಬೇಕು. ನಾವು ಮಾನವೀಯ ಅಸ್ತ್ರಗಳಿಂದ ಯುದ್ಧಗಳನ್ನು ಜಯಿಸುವುದಿಲ್ಲ. ನಾವು ಸುಮ್ಮನಿದ್ದು ದೇವರನ್ನು ನಂಬುತ್ತೇವೆ ಮತ್ತು ದೇವರು ನಮ್ಮ ವೈರಿಗಳನ್ನು ನಾಶಪಡಿಸ್ತಾನೆ. ಆದ್ದರಿಂದ ದೇವರಲ್ಲಿ ನಂಬಿಕೆ ಇಡುವವರು ಇಂದು ಮೋಶೆಯ ಹಾಡನ್ನು ಹಾಡಬಹುದು. ಮತ್ತು ಜೀವನದ ಹೋರಾಟಗಳಲ್ಲಿ ನಾವು ಮೋಶೆಯ ಹಾಡನ್ನು ಹಾಡಬಹುದು. ನಾವು ಸುಮ್ಮನಿದ್ದು ನಮ್ಮ ವೈರಿಗಳಿಗೆ ದೇವರು ಮಾಡುವುದೇನೆಂಬುದನ್ನು ನಾವು ನೋಡಬೇಕಾಗಿದೆ. ಮೋಶೆಯ ಎರಡು ಹಾಡು ಧರ್ಮೋಪದೇಶಗಳ 31-30 ಹಾಗೂ 43 ವಚನದಲ್ಲಿ 32 ಅಧ್ಯಾಯದಲ್ಲಿ ಇದೆ. ಅಲ್ಲಿಯೂ ಅವನು ಹಾಡುವುದೇನೆಂದರೆ, ಓ ಎಲ್ಲ ಜನಾಂಗಗಳೇ, ಆತನ ಜನರ ಸಂಗಡ ಹರ್ಷಿಸಿರಿ. ಆತನು ತನ್ನ ದಾಸರ ರಕ್ತಕ್ಕೋಸ್ಕರವಾಗಿ, ಅಂದರೆ ಆತನನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಮುಯಿ ತೀರಿಸ್ತಾನೆ. ತನ್ನ ಶತ್ರುಗಳಿಗೆ ಮುಯಿ ತೀರಿಸುತ್ತಾನೆ. ತನ್ನ ದೇಶಕ್ಕೋಸ್ಕರವೂ ತನ್ನ ಜನರಿಗೋಸ್ಕರವೂ ಕರುಣೆ ಉಳ್ಳವನಾಗಿರುವನು ಎಂಬುದೇ. ಈ ಎರಡು ಹಾಡುಗಳಲ್ಲಿ ನಾವು ಒಂದು ಸತ್ಯವನ್ನು ನೋಡ್ತೇವೆ. ದೇವ ಜನರು ತಮ್ಮ ವೈರಿಗಳ ಮೇಲೆ ದ್ವೇಷ ಸಾಧಿಸುವುದಿಲ್ಲ. ಅವರು ಹಿಂದೆ ನಿಂತಿರುತ್ತಾರೆ ಮತ್ತು ದೇವರೇ ಅವರಿಗಾಗಿ ಹೋರಾಡ್ತಾನೆ ಮತ್ತು ದ್ವೇಷವನ್ನು ಸಾಧಿಸ್ತಾನೆ. ಒಂದು ದಿನ ಮಹಿಮೆಯಲ್ಲಿ ದೇವರ ಕಿನ್ನರಿಗಳನ್ನೇ ಹಾಡುವಂತೆ ಈ ಹಾಡನ್ನು ನಾವು ಕಲಿಯಬೇಕಾದ ಅಗತ್ಯವಿದೆ. ನಮ್ಮ ದೈನಂದಿನ ಪರಿಸ್ಥಿತಿಗಳು ನಾವು ಈ ಹಾಡನ್ನು ಕಲಿಯುವ ಹಾಡು ಅಭ್ಯಾಸವಾಗಿದೆ. ಜಯಶಾಲಿಗಳು ಹಾಡುವುದೇನೆಂದರೆ, ದೇವರ ದಾರಿಗಳು ಪರಿಪೂರ್ಣವಾಗಿವೆ. ಸ್ವರ್ಗದಲ್ಲಿ ಅಂದರೆ ಪರಲೋಕದಲ್ಲಿ ನಾವು ಹಾಡುವುದೇನೆಂದರೆ, ಯೇಸು ಎಲ್ಲವನ್ನ ಒಳ್ಳೆಯದಾಗಿ ಮಾಡಿದ್ದಾನೆ. ದೇವರು ಭೂಮಿಯಲ್ಲಿ ನಮ್ಮನ್ನು ನಡೆಸಿದ ರೀತಿಯ ಬಗ್ಗೆ ನಾವು ತಿರುಗಿ ನೋಡಿದಾಗ ನಾವು ಕಂಡುಕೊಳ್ಳುವುದೇನೆಂದರೆ, ಎಲ್ಲವೂ ಹಾಗೂ ಎಲ್ಲವೂ ನಮ್ಮ ಅತ್ಯುತ್ತಮಕ್ಕಾಗಿ ದೇವರಿಂದ ಯೋಜಿಸಲ್ಪಟ್ಟಿತು. ಆದರೆ ನಂಬಿಕೆಯ ಮನುಷ್ಯನ ಆ ದಿನದ ತನಕ ಅತ್ಯುತ್ತಮವಾಗಿ ದೇವರು ಯೋಜಿಸಲ್ಪಟ್ಟನು. ಆದರೆ ನಂಬಿಕೆಯು ಮನುಷ್ಯನ ಆ ದಿನದ ತನಕ ಕಾಯಬೇಕಾಗಿಲ್ಲ. ಅವನು ಅದನ್ನು ಈಗಲೇ ನಂಬ್ತಾನೆ ಮತ್ತು ಅದು ಈಗಲೇ ಅವನಿಗೆ ತಿಳಿದಿದೆ. ಅವನು ದೇವರು ಅವನಿಗೆಲ್ಲವನ್ನ ಈಗಲೇ ಹಾಡುವುದೇನೆಂದರೆ, ಕರ್ತನೇ ನಿನ್ನ ಮಾರ್ಗಗಳನ್ನು ತಿಳಿಯಪಡಿಸು, ನಿನ್ನ ಮಾರ್ಗಗಳು ಪರಿಪೂರ್ಣವಾಗಿದೆ ಎಂಬುದಾಗಿ. ಹೌದು ಸ್ನೇಹಿತರೆ, ಈ ಒಂದು ವಾಕ್ಯವು ನಮಗನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ. ಪ್ರತಿಯೊಬ್ಬೊಬ್ಬರನ್ನು ಇದು ನಮ್ಮನ್ನು ಬಲಪಡಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ನಮ್ಮ ಗುರಿ ಏನು, ನಮ್ಮ ಭವಿಷ್ಯ ಏನು, ನಮ್ಮ ಆಯ್ಕೆಗಳು ಎಷ್ಟು ಉತ್ತಮವಾಗಿದೆ ಎಂಬುದನ್ನು ನಾವು ಈ ವಾಕ್ಯದ ಮೂಲಕವಾಗಿ ತಿಳ್ಕೊಳ್ಬೋದಾಗಿದೆ. ಆತ್ಮೀಯ ಸ್ನೇಹಿತರೆ, ಅನೇಕ ವರ್ಷಗಳಿಂದ ನಾವು ಸಂದೇಶವನ್ನು ಕೇಳ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಮರಣವು ಹತ್ತಿರವಾಗ್ತಾ ಇದೆ, ದೇವರ ಕಡೆ ತಿಳ್ಕೊಳ್ರಿ ಎಂಬುದಾಗಿ. ಅನೇಕ ಜನರು ಯೇಸು ಕ್ರಿಸ್ತನನ್ನು ಕಂಡುಕೊಂಡಿದ್ದಾರೆ. ಯೇಸು ಕ್ರಿಸ್ತನೇ ಒಬ್ಬನೇ ಲೋಕದೊಡೆಯನು ಸರ್ವಶಕ್ತನು ಎಂಬುದಾಗಿ ಅಂದುಕೊಂಡಿರುವಾಗ ಕರ್ತನೆ ಅವರು ಇನ್ನೂ ಹೆಚ್ಚಾಗಿ ಅವರನ್ನು ಬಲಪಡಿಸಿ ಆಶೀರ್ವಾದ ಮಾಡು. ಒಂದು ವೇಳೆ ಕಷ್ಟದಲ್ಲಿ, ನೋವಿನಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ, ಚಿಂತೆಯಲ್ಲಿ ಇದ್ದ ಪಕ್ಷದಲ್ಲಿ ನಾವರನ್ನು ಮುಟ್ಟು ಗುಣಪಡಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಈ ಸಮಯದಲ್ಲಿ ನಮ್ಮ ಆಯ್ಕೆಗಳು ಮತ್ತು ನಮ್ಮ ಜೀವನದ ನಿರ್ಧಾರವನ್ನು ಬದಲಾಯಿಸಿದೆ ಎಂಬುದಾಗಿ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಕರ್ತನೆ. ಕೇಳಿದಂಥ ಒಂದೊಂದು ಹೃದಯಗಳನ್ನು ನೀನು ಆಶೀರ್ವಾದ ಮಾಡು. ನಮ್ಮೆಲ್ಲರನ್ನ ಕರ್ತನೆಯಿಂದ ನಿತ್ಯ ರಾಜ್ಯದಲ್ಲಿ ಸೇರಿಸುವಂತೆ ಅವಕಾಶವನ್ನು ನಮ್ಮೆಲ್ಲರನ್ನು ದಯಪಾಲಿಸಬೇಕಾಗಿ ನಮ್ಮ ಒಡೆಯನು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್. ಓ
ಮಾನವ ಪ್ರೀತಿ ತಾಳ್ಮೆ ಅರಿತು ಪಾಪವನಿ ತೇಜಿಸು ಕ್ರಿಸ್ತನನಿ ಪ್ರೀತಿಸು ಪ್ರೀತಿಸು ಮಾನವ ಓ ಮಾನವ ಎಲ್ಲಿಗೆ ನಿನ್ ಪಾಯಣ ಮಾನವ ಓ ಮಾನವ ಎಲ್ಲಿಗೆ ನಿನ್ ಪಾಯಣ ಮರಣದ ಪಾತಾಳವು ನಿನ್ನನ್ನೀಗ ಕರೆಯುತ್ತಿದೆ
ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684773 ಹಾಗೂ 8390605299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA ಮಿಷನ್ ಕಾಂಪೌಂಡ್, ಸ್ಯಾಲಸ್ಬರಿ ಪಾರ್ಕ್, ಮಾರ್ಕೆಟ್ ಯಾರ್ಡ್ ಪೋಸ್ಟ್, ಪುಣೆ 411037, ಮಹಾರಾಷ್ಟ್ರ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವ. ನಮಸ್ಕಾರಗಳು.